ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣಮೂರ್ತಿ. ಮುಖ್ಯಾಂಶಗಳು: ಪಾಕಿಸ್ತಾನದ ಅಸಲಿ ಮುಖ ಅನಾವರಣ, ಭಾರತಕ್ಕೆ ಭಯೋತ್ಪಾದನೆ ವಿರುದ್ದ ಜಾಗತಿಕ ಬೆಂಬಲ, ಪ್ರಧಾನಿ ನರೇಂದ್ರ ಮೋದಿ. ಭಾರತೀಯ ರೈಲ್ವೆಯಲ್ಲಿ 40,000 ಕಿಲೋಮೀಟರ್ ವಿದ್ಯುದೀಕರಣ ಪೂರ್ಣ, ಸಚಿವ ಪ್ರಹ್ಲಾದ್ ಜೋಶಿ. ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ಗುರಿಗಳ ವಿರುದ್ದ ಭಾರತ ಸ್ವಯಂ ರಕ್ಷಣಾ ಕ್ರಮ ಕೈಗೊಂಡಿರುವುದು ಸಮರ್ಥನೀಯ, ಅಮೆರಿಕ ಪ್ರತಿಕ್ರಿಯೆ. ಹಾಗೂ ಮಲೇಷ್ಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ, ಭಾರತದ ಕಿಡಂಬಿ ಶ್ರೀಕಾಂತ್ ಮತ್ತು ಮಿಶ್ರ ಡಬಲ್ಸ್ ಜೋಡಿ ಕ್ವಾರ್ಟರ್ ಫೈನಲ್ಸ್ಗೆ. ವಾರ್ತೆಗಳ ವಿವರ: ದೇಶದಲ್ಲಿ ಕಾಮಗಾರಿ ಪೂರ್ಣಗೊಂಡ ಕರ್ನಾಟಕದ 5 ರೈಲ್ವೆ ನಿಲ್ದಾಣಗಳು ಸೇರಿದಂತೆ ದೇಶದ 103 ರೈಲ್ವೆ ನಿಲ್ದಾಣಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ವರ್ಚುವಲ್ ಮೂಲಕ ಲೋಕಾರ್ಪಣೆ ಮಾಡಿದರು. 18 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 86 ಜಿಲ್ಲೆಗಳಲ್ಲಿ ಈ ರೈಲ್ವೆ ನಿಲ್ದಾಣಗಳನ್ನು 1,100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ದಿಪಡಿಸಲಾಗಿದೆ. ರಾಜಸ್ಥಾನದ ಬಿಕಾನೇರ್ನಲ್ಲಿ ನಡೆದ ಸಮಾರಂಭದಲ್ಲಿ ಅವರು ಅಭಿವೃದ್ದಿಪಡಿಸಿದ ನೂತನ ರೈಲ್ವೆ ನಿಲ್ದಾಣಗಳನ್ನು ಸಾರ್ವಜನಿಕ ಸೇವೆಗೆ ಸಮರ್ಪಿಸಿದರು. ನೈರುತ್ಯ ರೈಲ್ವೆ ವಿಭಾಗದ ಧಾರವಾಡ, ಗದಗ, ಬಾಗಲಕೋಟೆ, ಗೋಕಾಕ ಮತ್ತು ಮುನಿರಾಬಾದ್ ಸೇರಿದಂತೆ ವಿವಿಧ ರೈಲ್ವೆ ನಿಲ್ದಾಣಗಳನ್ನು ಅಮೃತ ಭಾರತ ಸ್ಟೇಷನ್ ಯೋಜನೆಯಡಿ ಪುನರಾಭಿವೃದ್ದಿಗೊಳಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿ, ನಮ್ಮ ದೇಶದ ವಿಮಾನ ನಿಲ್ದಾಣಗಳು, ಬಂದರುಗಳು ಅಭಿವೃದ್ದಿಗೊಂಡಿವೆ. ಇದೇ ರೀತಿಯಲ್ಲಿ ರೈಲ್ವೆ ನಿಲ್ದಾಣಗಳು ಸಹ ಪುನಶ್ಚೇತನಗೊಳ್ಳುತ್ತಿವೆ. ಹಿಂದಿನ ಸರ್ಕಾರಕ್ಕೆ ಹೋಲಿಸಿದರೆ ನಾವು 6 ಪಟ್ಟು ಹೆಚ್ಚು ಹಣವನ್ನು ರೈಲ್ವೆ ಅಭಿವೃದ್ದಿಗೆ ಬಳಸುತ್ತಿದ್ದೇವೆ. ವಂದೇ ಭಾರತ್, ನಮೋ ಭಾರತ್ ರೈಲುಗಳು ಆಧುನಿಕತೆಯ ಪ್ರತೀಕವಾಗಿವೆ. ರೈಲ್ವೆ ಮೂಲಸೌಕರ್ಯ ಹೆಚ್ಚಿಸಿದ್ದು ಮಾನವರಹಿತ ರೈಲ್ವೆ ಕ್ರಾಸಿಂಗ್ ವ್ಯವಸ್ಥೆಯನ್ನು ಜಾರಿಗೊಳಿಸಿದ್ದೇವೆ. ಬುಲೆಟ್ ರೈಲು ಸೇವೆಗೆ 1 ವರ್ಷದಲ್ಲಿ ಚಾಲನೆ ನೀಡಲಾಗುವುದು ಎಂದು ಪ್ರಧಾನಿ ಹೇಳಿದರು.
ಅಭಿ ದೇಶ ಕರೀಬ 70 ರೂಟ್ ಪರ್ ವಂದೇ ಭಾರತ್ ಟ್ರೇನೆ ಚಲ್ ರಹಿ ಹೈ. ಇಸೆ ದೂರ್ ಸುದೂರ್ ಕೆ ಇಲಾಕೋ ಮೇ ಭಿ ಆಧುನಿಕ ರೇಲ್ ಪಹುಂಚಿ ಹೈ. ಬೀತೆ 11 ಸಾಲ್ ಮೇ ಸೈಕಡೋ ರೋಡ್ ಓವರ್ ಬ್ರಿಜ್ ಆರ್ ರೋಡ್ ಅಂಡರ್ ಬ್ರಿಜ್ ಕಾ ನಿರ್ಮಾಣ ಕಿಯಾ ಗಯಾ ಹೈ. 34,000 ಕಿಲೋಮೀಟರ್ ಸೆ ಜಾದಾ ಕೆ ನಯೇ ರೇಲ್ ಟ್ರ್ಯಾಕ್ ಬಿಛಾಯೆ ಗಯೆ ಹೈ.
ದೇಶದಲ್ಲಿ ಮೂಲಸೌಕರ್ಯ ಅಭಿವೃದ್ದಿ ನಿರಂತರವಾಗಿ ಸಾಗುತ್ತಿದ್ದು ಇದರಿಂದ ಉದ್ಯೋಗಾವಕಾಶಗಳು ಹೆಚ್ಚಾಗಿವೆ. ರಾಜಸ್ಥಾನಕ್ಕೆ ವಿಶೇಷ ಒತ್ತು ನೀಡಿ ಅಭಿವೃದ್ದಿಗೊಳಿಸಲಾಗುತ್ತಿದೆ. ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ಹೆದ್ದಾರಿ ಯೋಜನೆಯ ಕಾಮಗಾರಿ ರಾಜಸ್ಥಾನ ಭಾಗದಲ್ಲಿ ಪೂರ್ಣಗೊಂಡಿದೆ. ಸೂರ್ಯಘರ್ ಯೋಜನೆಯಿಂದ ಉಚಿತ ವಿದ್ಯುತ್ ದೊರೆಯುತ್ತಿದೆ ಎಂದರು. ಪಹಲ್ಗಾಂ ಭಯೋತ್ಪಾದಕ ದಾಳಿಗೆ ಭಾರತದ ವೀರ ಯೋಧರು ನೀಡಿದ ಉತ್ತರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಭಯೋತ್ಪಾದಕರು ನಮ್ಮ ಮಹಿಳೆಯರ ಸಿಂಧೂರವನ್ನು ಅಳಿಸಿದ್ದರು, ಅವರಿಗೆ ಸೂಕ್ತ ಪ್ರತ್ಯುತ್ತರ ನೀಡಲಾಗಿದೆ. ದೇಶದ ಜನ ನಮಗೆ ಸಂಕಲ್ಪದ ಬಲ ನೀಡಿದ್ದರು. ಸೇನೆ ತನ್ನ ಶೌರ್ಯದ ಮೂಲಕ ಭಯೋತ್ಪಾದಕರ 9 ನೆಲೆಗಳನ್ನು ಧ್ವಂಸಗೊಳಿಸಿದೆ. 5 ವರ್ಷಗಳ ಹಿಂದೆ ಬಾಲಾಕೋಟ್ನಲ್ಲಿ ವಾಯುದಾಳಿ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗಿತ್ತು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಭಯೋತ್ಪಾದನೆಗೆ ನಮ್ಮದು ಇದೇ ರೀತಿಯ ಉತ್ತರ, ಇದೇ ರೀತಿಯ ನೀತಿಯಾಗಿದೆ. ಪಾಕಿಸ್ತಾನದ ಅಸಲಿ ಮುಖ ಜಗತ್ತಿನ ಎದುರು ಅನಾವರಣಗೊಂಡಿದೆ. ಭಾರತಕ್ಕೆ ಭಯೋತ್ಪಾದನೆ ವಿರುದ್ದ ಜಾಗತಿಕ ಬೆಂಬಲ ದೊರೆತಿದೆ ಎಂದರು. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ರೈಲ್ವೆ ಅಭಿವೃದ್ದಿಗೆ ಹೆಚ್ಚಿನ ಆದ್ಯತೆ ನೀಡಿದೆ. ರೈಲ್ವೆ ವಲಯಕ್ಕೆ ಹೊಸ ಸ್ವರೂಪ ಮತ್ತು ಹೊಸ ಸ್ಪರ್ಶ ನೀಡಿದೆ ಎಂದು ತಿಳಿಸಿದ್ದಾರೆ.
11 ವರ್ಷೋ ಮೇ ರೈಲ್ವೇ ಕೆ ಮೂಲಭೂತ ಢಾಂಚೆ ಮೇ ಅಭೂತಪೂರ್ವ ರಿಫಾರ್ಮ್ಸ್ ಕಿಯೆ. 34,000 ಕಿಲೋಮೀಟರ್ ಪಟರಿಯಾ ಬನಿ ಹೈ. ಪೂರೆ ಜರ್ಮನಿ ಮೇ ಜಿತ್ನಿ ಪಟರಿಯಾ ಹೈ 47,000 ಕಿಲೋಮೀಟರ್ ವಿದ್ಯುತೀಕರಣ ಕಿಯಾ ಹೈ. ಕೈ ತರಹ ಕೆ ನಯಿ ಜನರೇಷನ್ ಕಿ ಗಾಡಿಯಾ ಬನಾಯಿ. 42,000 ನಯೇ ಎಲ್ಎಚ್ವಿ ಕೋಚ್ ಬನಾಯೆ. ಇನ್ ಸಬ್ ಪ್ರಯಾಸೋ ಸೆ ರೈಲ್ವೆ ಹಮಾರೆ ದೇಶ ಕೆ ಗರೀಬ್ ಔರ್ ಮಧ್ಯಮ ವರ್ಗ ಪರಿವಾರೋ ಕೆ ಲಿಯೆ ಏಕ್ ಅಚ್ಛಾ ಸುಗಮ ಸಾಧನ್ ಬನಾ ಹೈ.
ಅಮೃತ ಯೋಜನೆಯಡಿಯಲ್ಲಿ 24 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪುನರ್ ನಿರ್ಮಾಣಗೊಂಡ ಗದಗ ರೈಲ್ವೆ ನಿಲ್ದಾಣವನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರೈಲ್ವೆ ಇಲಾಖೆಗೆ ಕಾಯಕಲ್ಪ ನೀಡಿದ ಫಲವಾಗಿ ಭಾರತೀಯ ರೈಲ್ವೆಯ 40,000 ಕಿಲೋಮೀಟರ್ ವಿದ್ಯುದೀಕರಣ ಪೂರ್ಣಗೊಂಡಿದೆ ಎಂದು ತಿಳಿಸಿದ್ದಾರೆ.
ಇವತ್ತು ರೈಲ್ವೆ ವಿಷಯಕ್ಕೆ ಮಾತನಾಡಬೇಕು ಅಂತಂದ್ರೆ 2025-26 7,600 ಕೋಟಿ ರೂಪಾಯಿ ಕೊಟ್ಟಿವಿ ನಾವು ಕರ್ನಾಟಕಕ್ಕೆ. ನಾ ಹಿಂದೆ 2007-08 ನಾ ಲೋಕಸಭಾ ಸದಸ್ಯ ಆಗಿ ವಿರೋಧ ಪಕ್ಷದೊಳಗಿದ್ದೆ. ಅವಾಗ ಯುಪಿಎ ಸರ್ಕಾರದೊಳಗೆ ನಮ್ಗೆ 800 ಕೋಟಿ ರೂಪಾಯಿ ಕೊಟ್ಟಿದ್ರು ನಮ್ಮ ಇಡೀ ಕರ್ನಾಟಕಕ್ಕೆ. ದಟ್ ವಾಸ್ ಹೈಯೆಸ್ಟ್ ಆ ಟೈಮ್ ದಾಗ. ಅದಕ್ಕೆ ಮುನಿಯಪ್ಪನವರು ರೈಲ್ವೆ ರಾಜ್ಯ ಸಚಿವರಾಗಿದ್ರು. ಅವರು ಬಜೆಟ್ ಡಿಸ್ಕಷನ್ ದೊಳಗೆ ಮಧ್ಯಪ್ರವೇಶ ಮಾಡಿ ಭಾಷಣ ಮಾಡಿದ್ರು, ಯಾಕಂದ್ರೆ ಕರ್ನಾಟಕಕ್ಕೆ ಅತಿ ಹೆಚ್ಚು ದುಡ್ಡು ಕೊಟ್ಟಿವಿ ಅಂತ. ಆದ್ರೆ ಮೋದಿ ಸರ್ಕಾರ ಬಂದ ಮೇಲೆ 37 ವರ್ಷ ನಾವು 7,000 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೇವೆ.
ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿಯ ಬಳಿಕ ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ಗುರಿಗಳ ವಿರುದ್ದ ಭಾರತವು ಸ್ವಯಂ ರಕ್ಷಣಾ ಕ್ರಮ ಕೈಗೊಂಡಿರುವುದು ಸಮರ್ಥನೀಯ ಎಂದು ಅಮೆರಿಕದ ಮಾಜಿ ರಾಷ್ಟೀಯ ಭದ್ರತಾ ಸಲಹೆಗಾರ ಜಾನ್ ಬೋಲ್ಟನ್ ಹೇಳಿದ್ದಾರೆ. ಖಾಸಗಿ ಸುದ್ದಿವಾಹಿನಿಯೊಂದಕ್ಕೆ ಮಾತನಾಡಿದ ಅವರು, ಪಾಕಿಸ್ತಾನವು ತನ್ನ ಗಡಿಯೊಳಗೆ ಭಯೋತ್ಪಾದಕ ಚಟುವಟಿಕೆಗಳನ್ನು ನಿಯಂತ್ರಿಸುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಎಂದು ಸೂಚಿಸಿದ್ದಾರೆ. ಇಲ್ಲವಾದರೆ ಮುಂಬರುವ ದಿನಗಳಲ್ಲಿ ಗಂಭೀರ ಪರಿಣಾಮಗಳಿಗೆ ಕಾರಣವಾಗಬಹುದು ಎಂದು ಎಚ್ಚರಿಸಿದ್ದಾರೆ. ಪಾಕಿಸ್ತಾನದಲ್ಲಿ ಹೆಚ್ಚುತ್ತಿರುವ ಚೀನಾದ ಪ್ರಭಾವದ ಬಗ್ಗೆಯೂ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಪಾಕಿಸ್ತಾನಕ್ಕೆ ಚೀನಾದ ಮಿಲಿಟರಿ ವಿಮಾನಗಳ ಪೂರೈಕೆ ಭಾರತದ ವಿರುದ್ದ ಬೆದರಿಕೆಯ ಭಾಗ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಂಬಿಕೆ ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ.
ಪ್ರದೇಶ ಸಮಾಚಾರದಲ್ಲಿ ಆಲಿಸಿ ಕರ್ನಾಟಕದ ಸಮಗ್ರ ಸುದ್ದಿಗಳ ಹೂರಣ.
ನಮ್ಮ ಎಕ್ಸ್ ಖಾತೆ @AIRNews_BANG,
ಫೇಸ್ಬುಕ್ ಖಾತೆ AIR RNU Bengaluru, ಇನ್ಸ್ಟಾಗ್ರಾಂನ RNU Bengaluru ಖಾತೆಯನ್ನು ಅನುಸರಿಸಿ.
ಹೆಚ್ಚಿನ ಸುದ್ದಿಗಾಗಿ ಇಂದೇ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಿ. ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದನೆಯನ್ನು ಮತ್ತಷ್ಟು ಅನಾವರಣಗೊಳಿಸುವ ಭಾರತದ ಆಕ್ರಮಣಕಾರಿ ಜಾಗತಿಕ ಅಭಿಯಾನದಡಿಯಲ್ಲಿ ಎರಡು ಸಂಸದೀಯ ನಿಯೋಗಗಳು ತಮ್ಮ ನಿಗದಿತ ಪ್ರವಾಸದಲ್ಲಿ ತೊಡಗಿವೆ. ಜೆಡಿಯು ಸಂಸದ ಸಂಜಯ್ ಕುಮಾರ್ ಝಾ ನೇತೃತ್ವದ ಸರ್ವಪಕ್ಷ ಸಂಸದೀಯ ನಿಯೋಗ ಜಪಾನ್ ತಲುಪಿದ್ದು ಜಪಾನ್ನ ರಾಯಭಾರಿ ಸಿಬಿ ಜಾರ್ಜ್ ಅವರನ್ನು ಭೇಟಿ ಮಾಡಿತು. ಜಪಾನ್ಗೆ ಬಂದ ನಂತರ ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಸಂಸದ ಸಂಜಯ್ ಕುಮಾರ್ ಝಾ, ಗಡಿಯಾಚೆಗಿನ ಭಯೋತ್ಪಾದನೆಯ ವಿರುದ್ದ ಭಾರತದ ನಿಲುವಿನಲ್ಲಿ ನಿಯೋಗವು ನಿರಂತರ ಬೆಂಬಲವನ್ನು ಬಯಸುತ್ತಿದೆ ಎಂದು ಹೇಳಿದ್ದಾರೆ. ಶಿವಸೇನಾ ಸಂಸದ ಶ್ರೀಕಾಂತ್ ಶಿಂದೆ ನೇತೃತ್ವದ ಮತ್ತೊಂದು ನಿಯೋಗ ಯುಎಇಗೆ ತಲುಪಿದೆ. ಎಲ್ಲಾ ರೀತಿಯ ಭಯೋತ್ಪಾದನೆಯನ್ನು ಎದುರಿಸುವ ನವದೆಹಲಿಯ ಸಂಕಲ್ಪವನ್ನು ದೃಢೀಕರಿಸಲು ನಿಯೋಗವು ಲೈಬೀರಿಯಾ, ಕಾಂಗೋ ಮತ್ತು ಸಿಯೋರಾ ಲಿಯೋನ್ಗೆ ಭೇಟಿ ನೀಡಲಿದೆ. ಭಯೋತ್ಪಾದನೆಯ ವಿರುದ್ದ ಶೂನ್ಯ ಸಹಿಷ್ಣುತೆಯ ಬಲವಾದ ಭಾರತದ ಸಂದೇಶವನ್ನು ನಿಯೋಗಗಳು ಹೊತ್ತೊಯ್ದಿವೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಕೋಪನ್ ಹೆಗನ್ನಲ್ಲಿ ನಿನ್ನೆ ಡೆನ್ಮಾರ್ಕ್ನ ಕೈಗಾರಿಕೆ ವಾಣಿಜ್ಯ ಮತ್ತು ಹಣಕಾಸು ವ್ಯವಹಾರಗಳ ಸಚಿವ ಮಾರ್ಟಿನ್ ಬೋಡೋಸ್ಕೋವ್ ಅವರನ್ನು ಭೇಟಿ ಮಾಡಿ ಚರ್ಚಿಸಿದರು. ಉಭಯ ನಾಯಕರು ಸಹಕಾರ ಸಂಬಂಧಗಳ ಬಲವರ್ಧನೆ ಹಾಗೂ ಹೊಸ ವಲಯಗಳಲ್ಲಿ ಸಂಬಂಧಗಳ ಅಭಿವೃದ್ದಿ ಕುರಿತಂತೆ ಚರ್ಚೆ ನಡೆಸಿದರು. ಡಾ ಎಸ್ ಜೈಶಂಕರ್ ಡೆನ್ಮಾರ್ಕ್ನ ಸ್ಪೀಕರ್ ಸೊರೆನ್ ಗದೆ ಅವರನ್ನು ಸಹ ಭೇಟಿ ಮಾಡಿದರು. ಈ ಕುರಿತು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ವಿವರ ಹಂಚಿಕೊಂಡಿರುವ ಅವರು, ಭಾರತ ಡೆನ್ಮಾರ್ಕ್ ನಡುವಿನ ಸುಸ್ಥಿರ ಸಂಬಂಧಗಳಿಗೆ ತನ್ನದೇ ಆದ ಮೌಲ್ಯವಿದೆ ಮತ್ತು ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ಭಾರತದ ಬದ್ದತೆಗೆ ಡೆನ್ಮಾರ್ಕ್ ಬೆಂಬಲ ನೀಡುವುದಾಗಿ ತಿಳಿಸಿದೆ ಎಂದು ಹೇಳಿದ್ದಾರೆ. ಬಾಂಗ್ಲಾದೇಶ ಸೇನಾ ಮುಖ್ಯಸ್ಥ ಜನರಲ್ ವಕರ್ ಉಜ್ ಜಮಾನ್ ಅವರು ಮುಂದಿನ ಸಾರ್ವತ್ರಿಕ ಚುನಾವಣೆಯನ್ನು ಈ ವರ್ಷದ ಡಿಸೆಂಬರ್ ಒಳಗೆ ನಡೆಸಬೇಕು ಎಂದು ಹೇಳಿದ್ದಾರೆ. ಚುನಾವಣೆಗಳ ಬಗ್ಗೆ ತಮ್ಮ ನಿಲುವು ಬದಲಾಗಿಲ್ಲ ಮತ್ತು ದೇಶದ ಭವಿಷ್ಯದ ಹಾದಿಯನ್ನು ನಿರ್ಧರಿಸುವುದು ಚುನಾಯಿತ ಸರ್ಕಾರದ ಹಕ್ಕು ಎಂದು ಡಾಕಾ ಕಂಟೋನ್ಮೆಂಟ್ನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಕಿಸ್ತ್ವಾರ್ ಜಿಲ್ಲೆಯ ಸಿಂಗ್ಪೋರಾ ಚತ್ರು ಅರಣ್ಯ ಪ್ರದೇಶದಲ್ಲಿಂದು ಭದ್ರತಾ ಪಡೆ ಮತ್ತು ಭಯೋತ್ಪಾದಕರ ನಡುವೆ ಗುಂಡಿನ ಚಕಮಕಿ ನಡೆದಿದೆ. ನಿರ್ದಿಷ್ಟ ಮಾಹಿತಿಯ ಮೇರೆಗೆ ಶಾರಿ ಮತ್ತು ಮಂದ್ರಾಲ್ ದೂಕ್ ಪ್ರದೇಶದ ನಡುವಿನ ಅರಣ್ಯ ಪ್ರದೇಶದಲ್ಲಿ ಪೊಲೀಸ್ ಮತ್ತು ಸೇನೆಯ ಜಂಟಿ ತಂಡವು ಸುತ್ತುವರಿದು ಶೋಧ ಕಾರ್ಯಾಚರಣೆ ನಡೆಸಿದೆ. ಕೌಲಾಲಂಪುರದಲ್ಲಿ ನಡೆಯುತ್ತಿರುವ ಮಲೇಷಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಮತ್ತು ಮಿಶ್ರ ಡಬಲ್ಸ್ ಜೋಡಿ ಧ್ರುವ್ ಕಪಿಲ ಹಾಗೂ ತನಿಷಾ ಕ್ರಾಸ್ಟೋ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದ್ದಾರೆ. ಪುರುಷರ ಸಿಂಗಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ಸ್ನಲ್ಲಿ ಶ್ರೀಕಾಂತ್ ಐರ್ಲೆಂಡ್ನ ನಾಟ್ ನುಗೇನ್ ಅವರನ್ನು 23-21-17 ಅಂತರದಿಂದ ಸೋಲಿಸಿದ್ದಾರೆ. ಐಪಿಎಲ್ ಟಿ20 ಕ್ರಿಕೆಟ್ ಟೂರ್ನಿಯಲ್ಲಿಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಆತಿಥೇಯ ಗುಜರಾತ್ ಟೈಟನ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಐರ್ಲೆಂಡ್ನ ದುಬ್ಲಿನ್ನಲ್ಲಿ ನಡೆಯುತ್ತಿರುವ ಐರಿಷ್ ಓಪನ್ ಸ್ಕ್ವಾಷ್ ಟೂರ್ನಿಯಲ್ಲಿ ಭಾರತದ ಆಕಾಂಕ್ಷಾ ಸುಲುಂಕೆ ಕ್ವಾರ್ಟರ್ ಫೈನಲ್ಸ್ನಲ್ಲಿ ತನ್ನ ಅಭಿಯಾನ ಮುಂದುವರಿಸಲಿದ್ದಾರೆ. ಇಂದು ರಾತ್ರಿ ನಡೆಯಲಿರುವ ಪಂದ್ಯದಲ್ಲಿ ಅವರು ನಾರ್ವೆಯ ಮದೆಲೇನಿ ಹೈಲ್ಯಾಂಡ್ ಅವರನ್ನು ಎದುರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾಕಿಸ್ತಾನದ ಅಸಲಿ ಮುಖ ಅನಾವರಣ, ಭಾರತಕ್ಕೆ ಭಯೋತ್ಪಾದನೆ ವಿರುದ್ದ ಜಾಗತಿಕ ಬೆಂಬಲ, ಪ್ರಧಾನಿ ನರೇಂದ್ರ ಮೋದಿ. ಭಾರತೀಯ ರೈಲ್ವೆಯಲ್ಲಿ 40,000 ಕಿಲೋಮೀಟರ್ ವಿದ್ಯುದೀಕರಣ ಪೂರ್ಣ, ಸಚಿವ ಪ್ರಹ್ಲಾದ್ ಜೋಶಿ. ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ಗುರಿಗಳ ವಿರುದ್ದ ಭಾರತ ಸ್ವಯಂ ರಕ್ಷಣಾ ಕ್ರಮ ಕೈಗೊಂಡಿರುವುದು ಸಮರ್ಥನೀಯ, ಅಮೆರಿಕ ಪ್ರತಿಕ್ರಿಯೆ. ಹಾಗೂ ಮಲೇಷಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ, ಭಾರತದ ಕಿಡಂಬಿ ಶ್ರೀಕಾಂತ್ ಮತ್ತು ಮಿಶ್ರ ಡಬಲ್ಸ್ ಜೋಡಿ ಕ್ವಾರ್ಟರ್ ಫೈನಲ್ಸ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.